அப்பநம்பிக்கை.
And today we want to continue looking at those seriously evil things that are destroying our inner life, which sometimes we may not even be aware of.
ಇವತ್ತು ನಾವು ನಮ್ಮ ಒಳ ಜೀವಿತವನ್ನ ನಾಶ ಮಾಡುವಂತ ಅತಿ ಗಂಭೀರವಾದಂತ ಕೆಟ್ಟ ಸಂಗತಿಗಳನ್ನ ನೋಡಿಕೊಳ್ಳುವುದನ್ನ ಮುಂದುವರಿಸೋಣ. ಕೆಲವೊಮ್ಮೆ ನಾವು ಅದರ ವಿಷಯವಾಗಿ ಅರಿವನ್ನ ಹೊಂದಿರೋದಿಲ್ಲ.
The word of God is like a x-ray machine or a scanning machine that shows us what our inside is really like.
ದೇವರ ವಾಕ್ಯವು ಒಂದು ರೀತಿ ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಉಪಕರಣವಿದ್ದಂತೆ ಅದು ನಮ್ಮ ಒಳಗಡೆ ಜೀವಿತವು ಹೇಗಿದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುವಂತದ್ದಾಗಿದೆ.
We want to turn today to Mark's Gospel chapter 4 and see there how when Jesus was traveling in a boat across the lake with his disciples, we read in verse 37, there was a fierce gale, a storm, and the waves were breaking into the boat, and the boat was filling up, and they were going to sink, and the disciples were scared.
ಮಾರ್ಕ ನಾಲ್ಕನೇ ಅಧ್ಯಾಯವನ್ನ ನಾವು ಇವತ್ತು ನೋಡಿಕೊಳ್ಳೋಣ. 37ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಯೇಸು ಸಮುದ್ರದಲ್ಲಿ ತನ್ನ ಶಿಷ್ಯಂದಿರೊಟ್ಟಿಗೆ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹಡಗಿನಲ್ಲಿ ತೆರಳುತ್ತಾ ಇರುತ್ತಾರೆ. ಆಗ ದೊಡ್ಡ ಬಿರುಗಾಳಿಯು ಬೀಸುತ್ತದೆ, ಅಲೆಗಳ ಹೊಡೆತದಿಂದ ಹಡಗಿನಲ್ಲಿ ನೀರು ತುಂಬಿಕೊಳ್ಳಲು ಪ್ರಾರಂಭವಾಗುತ್ತದೆ. ಆಗ ಶಿಷ್ಯಂದಿರು ಭಯಭೀತರಾಗುವಂತ ವಿಷಯವನ್ನ ಆ ವಚನದಲ್ಲಿ ತಿಳಿಸಲ್ಪಟ್ಟಿದೆ.
And Jesus was asleep in the boat. They woke him up and Jesus rebuked the wind and the wind became still. They were afraid they'd perish.
ಆದರೆ ಯೇಸು ಹಡಗಿನಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ಆಗ ಶಿಷ್ಯಂದಿರು ಬಂದು ಯೇಸುವನ್ನ ಎಬ್ಬಿಸ್ತಾರೆ. ಆಗ ಯೇಸು ಬಿರುಗಾಳಿಗೆ ಗದರಿಸುತ್ತಾರೆ. ಆಗ ಬಿರುಗಾಳಿಯು ಶಾಂತಗೊಳ್ಳುತ್ತದೆ. ಶಿಷ್ಯಂದಿರು ಭಯಭೀತರಾಗಿರುತ್ತಾರೆ, ಕಾರಣ ಮುಳುಗಿ ಸತ್ತು ಹೋಗುವಂತ ವಿಷಯವಾಗಿ.
They asked him, "Teacher, don't you care that we are perishing?"
ಶಿಷ್ಯಂದಿರು ಯೇಸುವಿಗೆ ಈ ರೀತಿಯಾಗಿ ಕೇಳುತ್ತಾರೆ, ಗುರುವೇ ನಾವು ಮುಳುಗಿ ಹೋಗುವಂತ ವಿಷಯದಲ್ಲಿ ನಿನಗೆ ಚಿಂತೆ ಇಲ್ಲವಾ ಅಂತ.
And he said to them, "Why are you so timid? How is it that you have no faith?"
ತರುವಾಯ ಯೇಸು ಶಿಷ್ಯಂದಿರನ್ನು ಯಾಕೆ ಧೈರ್ಯಗೆಡುತ್ತೀರಿ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂಬುದಾಗಿ ಕೇಳುತ್ತಾರೆ.
When we look at Jesus rebuking his disciples,
ಯೇಸು ತನ್ನ ಶಿಷ್ಯಂದಿರನ್ನು ಗದರಿಸುವುದನ್ನು ನಾವು ನೋಡುವಾಗ,
we find him reserving his strongest rebukes for one sin.
ಅಲ್ಲಿ ನಾವು ನೋಡುವುದೇನಪ್ಪ ಅಂದ್ರೆ, ಯೇಸು ಒಂದು ಪಾಪಕ್ಕೆ ಅತಿ ಬಲವಾಗಿ ಗದರಿಸುವಂತದ್ದನ್ನ ನಾವು ಅಲ್ಲಿ ಕಂಡುಕೊಳ್ಳುತ್ತೇವೆ.
And that was unbelief.
ಅದು ಅಪನಂಬಿಕೆಯಾಗಿದೆ.
We've been looking at the sins which Jesus hated the most.
ಯೇಸು ಅತಿ ಹೆಚ್ಚು ದ್ವೇಷ ಮಾಡಿದಂತ ಪಾಪಗಳನ್ನು ಕುರಿತು ನಾವು ನೋಡಿಕೊಳ್ಳುತ್ತಾ ಇದ್ದೆವು.
Sins which are not considered sins by most people in the world.
ಈ ಲೋಕದಲ್ಲಿರುವಂತ ಅನೇಕರು ಇವುಗಳನ್ನ ಪಾಪವೆಂದು ಎಣಿಸಿಲ್ಲ.
Hypocrisy,
ಕಪಟಿತನ,
pride,
ಗರ್ವ,
selfishness,
ಸ್ವಾರ್ಥತೆ,
hatred,
ದ್ವೇಷ,
and fifthly, unbelief.
ಐದನೆಯದಾಗಿ ಅಪನಂಬಿಕೆ.
Now, unbelief is definitely not considered a sin by anybody in the world.
ಈ ಲೋಕದಲ್ಲಿರುವಂತ ಅನೇಕರಿಂದ ಅಪನಂಬಿಕೆಯು ಪಾಪವೆಂದು ಪರಿಗಣಿಸಲ್ಪಟ್ಟಿಲ್ಲ.
The sad thing is,
ವಿಷಾದನೀಯ ಸಂಗತಿ ಏನಪ್ಪ ಅಂದ್ರೆ,
I think 99% of believers, born again believers, also do not consider unbelief as a sin. They consider it as a weakness.
ನನ್ನ ಯೋಚನೆ ಪ್ರಕಾರ 99%-ರಷ್ಟು ಹೊಸದಾಗಿ ಹುಟ್ಟಿದಂತ ವಿಶ್ವಾಸಿಗಳು ಸಹ ಅಪನಂಬಿಕೆಯನ್ನ ಪಾಪವೆಂದು ಎಣಿಸಿಲ್ಲ. ಅವರು ಅಪನಂಬಿಕೆಯನ್ನ ಬಲಹೀನತೆ ಎಂಬುದಾಗಿ ಪರಿಗಣಿಸಿದ್ದಾರೆ. ಅವರು ಈ ರೀತಿಯಾಗಿ ಯೋಚಿಸುತ್ತಾರೆ, ಸಹೋದರನೇ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ ಎಂಬುದಾಗಿ.
It's a weakness, they think. It's like saying, well, I'm not able to lift so many kilos. I'm weak. My right hand is weak.
ಆ ವಿಶ್ವಾಸಿಗಳು ಅಪನಂಬಿಕೆಯನ್ನ ಬಲಹೀನತೆ ಎಂಬುದಾಗಿ ಪರಿಗಣಿಸಿದ್ದಾರೆ. ಅದು ಯಾವ ರೀತಿ ಹೇಳಿದ ಹಾಗೆ ಅಂದ್ರೆ, ನನ್ನ ಬಲಗೈ ತುಂಬಾ ಬಲಹೀನವಾಗಿರುವುದರಿಂದ ಹೆಚ್ಚು ಭಾರವನ್ನ ಎತ್ತಲಿಕ್ಕೆ ಆಗೋದಿಲ್ಲ ಎಂದು ಹೇಳಿದ ಪ್ರಕಾರ.
Now, if it were a weakness, it's not serious.
ಅದು ಬಲಹೀನತೆಯೇ ಆಗಿದ್ದಲ್ಲಿ ಅದು ಹೆಚ್ಚು ಗಂಭೀರತೆಯಿಂದ ಕೂಡುತ್ತಿದ್ದಿಲ್ಲ.
It's serious because it's a sin.
ಅದು ಪಾಪವಾಗಿರುವುದರಿಂದ ಗಂಭೀರತೆಯಾಗಿದೆ.
Jesus rebuked it as a sin.
ಯೇಸು ಅಪನಂಬಿಕೆಯನ್ನ ಪಾಪವೆಂದು ನೋಡಿ ಅದನ್ನ ಗದರಿಸಿದರು.
ಇನ್ ಫ್ಯಾಕ್ಟ್ ಇಟ್ಸ್ ಸಚ್ ಎ ಸೀರಿಯಸ್ ಸಿನ್ ದಟ್ ಇನ್ ದ ಬುಕ್ ಆಫ್ ಹೀಬ್ರೂಸ್ ವೇರ್ ಟೋಲ್ಡ್ ಇನ್ ಹೀಬ್ರೂಸ್ ಇನ್ ಚಾಪ್ಟರ್ 3 ವೇರ್ ಗಿವನ್ ಅ ವಾರ್ನಿಂಗ್ ಇನ್ ವರ್ಸ್ 12 ಟೇಕ್ ಕೇರ್ ಬ್ರದರ್ನ್ ಇಟ್ಸ್ ಟಾಕಿಂಗ್ ಟು ಬಿಲೀವರ್ಸ್ ಲೆಸ್ ದೇರ್ ಶುಡ್ ಬಿ ಇನ್ ಎನಿ ಒನ್ ಆಫ್ ಯು ಇನ್ ಯು ಬಿಲೀವರ್ಸ್ ದೇರ್ ಕ್ಯಾನ್ ಬಿ ಅನ್ ಈವಿಲ್ ಅನ್ಬಿಲೀವಿಂಗ್ ಹಾರ್ಟ್.
ಅಪನಂಬಿಕೆಯು ಅತಿ ಗಂಭೀರವಾದಂತಹ ಪಾಪವಾಗಿದೆ. ಇಬ್ರಿಯ 3:12 ವಚನದಲ್ಲಿ ನಮಗೆ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಸಹೋದರರ ಕುರಿತು ಅಂದರೆ ವಿಶ್ವಾಸಿಗಳ ಕುರಿತು ಇಲ್ಲಿ ಹೇಳಲ್ಪಟ್ಟಿದೆ, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಅಂದರೆ ವಿಶ್ವಾಸಿಯೊಳಗೆ ಯಾವನಲ್ಲಿಯೂ ಇರಬಾರದು ಎಂಬುದಾಗಿ.
ವಾಟ್ ಇಸ್ ಅನ್ ಅನ್ಬಿಲೀವಿಂಗ್ ಹಾರ್ಟ್ ಕಾಲ್ಡ್?
ಅಪನಂಬಿಕೆಯ ಹೃದಯ ಇಲ್ಲಿ ಏನಂತ ಕರೆಯಲ್ಪಟ್ಟಿದೆ?
ಆನ್ ಈವಿಲ್ ಅನ್ಬಿಲೀವಿಂಗ್ ಹಾರ್ಟ್,
ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ ಎಂಬುದಾಗಿ ಕರೆಯಲ್ಪಟ್ಟಿದೆ.
ನೌ ಅನ್ ಅಡಲ್ಟ್ರಸ್ ಹಾರ್ಟ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಬೀಯಿಂಗ್ ಕಾಲ್ಡ್ ಅನ್ ಈವಿಲ್ ಅಡಲ್ಟ್ರಸ್ ಹಾರ್ಟ್.
ವ್ಯಭಿಚಾರತನದಿಂದ ಕೂಡಿದಂತಹ ಹೃದಯವನ್ನ ನಾವು ಯಾವ ರೀತಿ ಕರೆಯಬಹುದು? ಹಾಗಾದ್ರೆ ವ್ಯಭಿಚಾರವುಳ್ಳಂತ ಕೆಟ್ಟ ಹೃದಯ ಎಂಬುದಾಗಿ. ಈಗ ನಮಗೆ ಇದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ.
ಜೀಸಸ್ ಸ್ಪೋಕ್ ಅಬೌಟ್ ಅನ್ ಈವಿಲ್ ಅಂಡ್ ಅಡಲ್ಟ್ರಸ್ ಜನರೇಷನ್ ಇನ್ ಮ್ಯಾಥ್ಯೂ 16.
ಮತ್ತಾಯ 16:16 ವ್ಯಭಿಚಾರಿಣಿ ಅಂತಿರುವ ಈ ಕೆಟ್ಟ ಸಂತತಿಯು ಎಂಬುದಾಗಿ ಯೇಸು ಹೇಳಿದ್ದಾರೆ.
ಅ ಮರ್ಡರಸ್ ಹಾರ್ಟ್, ದಟ್ ವಿ ಕ್ಯಾನ್ ಸೇ ಇಸ್ ಅನ್ ಈವಿಲ್ ಮರ್ಡರಸ್ ಹಾರ್ಟ್.
ಕೊಲೆಯಿಂದ ತುಂಬಿರುವಂತಹ ಹೃದಯವನ್ನ ನಾವು ಕೊಲೆಯಿಂದ ತುಂಬಿರುವಂತಹ ಕೆಟ್ಟ ಹೃದಯ ಎಂಬುದಾಗಿ ಕರೆಯಲ್ಪಡಬಹುದು.
ಮೇಬಿ ಈವನ್ ಅ ಸೆಲ್ಫಿಶ್ ಹಾರ್ಟ್, ವಿ ಕುಡ್, ಇಫ್ ಯು ಆರ್ ಲಿಟಲ್ ಮೋರ್ ಸೆನ್ಸಿಟಿವ್, ವಿ ಸೇ ಇನ್ ಅ ಸೆಲ್ಫಿಶ್ ಹಾರ್ಟ್ ಇಸ್ ಆಲ್ಸೋ ಅನ್ ಈವಿಲ್ ಹಾರ್ಟ್.
ನಾವು ಇನ್ನೂ ಸ್ವಲ್ಪ ಸೂಕ್ಷ್ಮತೆಯಿಂದ ಕೂಡಿದ್ರೆ ಸ್ವಾರ್ಥತೆಯ ಹೃದಯವನ್ನ ಸ್ವಾರ್ಥತೆಯಿಂದ ಕೂಡಿರುವಂತಹ ಕೆಟ್ಟ ಹೃದಯ ಎಂಬುದಾಗಿ ಕರೆಯುತ್ತೇವೆ.
ಆರ್ ಅ ಪ್ರೌಡ್ ಹಾರ್ಟ್ ಇಸ್ ಅನ್ ಈವಿಲ್ ಹಾರ್ಟ್, ಮೇಬಿ ವಿ ಗಾಟ್ ದಟ್ ಮಚ್ ಲೈಟ್. ಆರ್ ಅ ಹಿಪೋಕ್ರಿಟಿಕಲ್ ಹಾರ್ಟ್ ಇಸ್ ಅನ್ ಈವಿಲ್ ಹಾರ್ಟ್.
ಇನ್ನು ಸ್ವಲ್ಪ ನಾವು ಬೆಳಕಿನಿಂದ ಕೂಡಿದ್ರೆ ಗರ್ವದ ಹೃದಯವನ್ನ ಗರ್ವದಿಂದ ಕೂಡಿದ ಕೆಟ್ಟ ಹೃದಯ ಎಂಬುದಾಗಿ, ಮತ್ತು ಕಪಟಿತನದ ಹೃದಯವನ್ನ ಕಪಟಿತನದಿಂದ ಕೂಡಿದ ಕೆಟ್ಟ ಹೃದಯ ಎಂಬುದಾಗಿ ಕರೆಯುತ್ತೇವೆ.
ಮೇಬಿ ವಿ ಹ್ಯಾವ್ ದಟ್ ಮಚ್ ಲೈಟ್ ಆರ್ ಅ ಹಾರ್ಟ್ ಫುಲ್ ಆಫ್ ಹೇಟ್ರೆಡ್ ಇಸ್ ಅನ್ ಈವಿಲ್ ಹಾರ್ಟ್.
ನಮಗೆ ಇನ್ನೂ ಸ್ವಲ್ಪ ಹೆಚ್ಚು ಬೆಳಕಿರೋದಾದ್ರೆ ದ್ವೇಷದಿಂದ ತುಂಬಿದ ಹೃದಯವನ್ನ ದ್ವೇಷದಿಂದ ತುಂಬಿದಂತ ಕೆಟ್ಟ ಹೃದಯ ಎಂಬುದಾಗಿ ಕರೆಯುತ್ತೇವೆ.
ಬಟ್ ಹೌ ಮೆನಿ ಪೀಪಲ್ ಹೂ ಹ್ಯಾವ್ ಲೈಟ್ ಆನ್ ಆಲ್ ದೀಸ್ ಸಿನ್ಸ್ ವುಡ್ ಆಲ್ಸೋ ಸೇ ದಟ್ ಅನ್ ಅನ್ಬಿಲೀವಿಂಗ್ ಹಾರ್ಟ್ ಈಸ್ ಅನ್ ಈವಿಲ್ ಹಾರ್ಟ್. ಅಂಡ್ ದಟ್ಸ್ ವಾಟ್ ಇಟ್ ಸೇಸ್ ಹಿಯರ್ ಇನ್ ಹೀಬ್ರೂಸ್ 3:12.
ಈ ಎಲ್ಲಾ ಪಾಪಗಳ ಮೇಲೆ ಬೆಳಕಿರುವಂತ ಎಷ್ಟು ವಿಶ್ವಾಸಿಗಳು ಅಪನಂಬಿಕೆಯುಳ್ಳಂತ ಹೃದಯವನ್ನ ಕೆಟ್ಟ ಹೃದಯ ಎಂಬುದಾಗಿ ಹೇಳುತ್ತಾರೆ. ಇಬ್ರಿಯ ಪತ್ರಿಕೆ 3:12 ವಚನವು ಅದೇ ರೀತಿಯಾಗಿ ಹೇಳುವಂತದ್ದಾಗಿದೆ.
ಇನ್ ಫ್ಯಾಕ್ಟ್ ಇಟ್ ಕ್ಯಾನ್ ಮೇಕ್ ಯು ಫಾಲ್ ಅವೇ ಫ್ರಮ್ ದ ಲಿವಿಂಗ್ ಗಾಡ್ ಆಲ್ ಟುಗೆದರ್.
ಒಟ್ಟಾರೆಯಾಗಿ ಅಪನಂಬಿಕೆಯು ನಿಮ್ಮನ್ನು ಜೀವ ಸ್ವರೂಪನಾದ ದೇವರಿಂದ ಬಿದ್ದು ಹೋಗುವಂತೆ ಮಾಡುತ್ತದೆ.
ದಟ್ಸ್ ಹೌ ಸೀರಿಯಸ್ ಇಟ್ ಇಸ್.
ಅದಕ್ಕಾಗಿ ಅಪನಂಬಿಕೆಯು ಗಂಭೀರತೆಯಿಂದ ಕೂಡಿದೆ.
ಅನ್ ಅನ್ಬಿಲೀವಿಂಗ್ ಹಾರ್ಟ್ ಕ್ಯಾನ್ ಮೇಕ್ ಯು ಫಾಲ್ ಅವೇ ಫ್ರಮ್ ದ ಲಿವಿಂಗ್ ಗಾಡ್.
ಅಪನಂಬಿಕೆಯ ಹೃದಯವು ನಿಮ್ಮನ್ನು ಜೀವ ಸ್ವರೂಪನಾದ ತಂದೆಯಿಂದ ಬಿದ್ದು ಹೋಗುವಂತೆ ಮಾಡುತ್ತದೆ.
ಅಂಡ್ ಸೋ ವಿ ಸೀ ದಿಸ್ ಇಸ್ ಅನದರ್ ಸಿನ್ ದಟ್ ವಿ ನೀಡ್ ಟೇಕ್ ಸೀರಿಯಸ್ಲಿ. 7 ಟೈಮ್ಸ್ ಜೀಸಸ್ ರೆಬ್ಯೂಕ್ಡ್ ಹಿಸ್ ಡಿಸೈಪಲ್ಸ್ ಫಾರ್ ಅನ್ಬಿಲೀವ್.
ನಾವು ನೋಡಿಕೊಂಡಿದ್ದು ಏನಂದ್ರೆ ಮತ್ತೊಂದು ಪಾಪವಾದ ಅಪನಂಬಿಕೆಯನ್ನು ಗಂಭೀರತೆಯಿಂದ ನೋಡಬೇಕು. ಯೇಸು ಶಿಷ್ಯಂದಿರ ಅಪನಂಬಿಕೆಗಾಗಿ 7 ಬಾರಿ ಅವರನ್ನ ಗದರಿಸಿದರು.
ಈವನ್ ಆಫ್ಟರ್ ಹಿಸ್ ರೆಸರೆಕ್ಷನ್ ಹಿ ವಾಸ್ ರೆಬ್ಯೂಕಿಂಗ್ ದೆಮ್ ಓನ್ಲಿ ಫಾರ್ ಅನ್ಬಿಲೀಫ್. ಇಟ್ಸ್ ನಾಟ್ ದಟ್ ದೇ ಹ್ಯಾಡ್ ಕಾನ್ಕರ್ಡ್ ಆಲ್ ದೇರ್ ಅದರ್ ಸಿನ್ಸ್ ಇನ್ ದೇರ್ ಲೈಫ್. ಐ ಎಮ್ ಶೋರ್ ದೇ ವರ್ ಡಿಫೀಟೆಡ್ ಬೈ ಹಂಡ್ರೆಡ್ಸ್ ಆಫ್ ಸಿನ್ಸ್ ಆಲ್ ದೋಸ್ ಡಿಸೈಪಲ್ಸ್. ದೇ ವರ್ ಸ್ಟಿಲ್ ಸೀಕಿಂಗ್ ಹೂ ಇಸ್ ಟು ಬಿ ದ ಗ್ರೇಟೆಸ್ಟ್ ಅಂಡ್ ಮೆನಿ ಮೆನಿ ಥಿಂಗ್ಸ್. ಬಟ್ ಜೀಸಸ್ ರೆಬ್ಯೂಕ್ ದೆಮ್ ಫಾರ್ ಅನ್ಬಿಲೀಫ್.
ಯೇಸು ತಮ್ಮ ಪುನರುತ್ಥಾನದ ನಂತರವೂ ಸಹ ಶಿಷ್ಯಂದಿರನ್ನ ಅವರ ಅಪನಂಬಿಕೆಯ ವಿಷಯವಾಗಿ ಗದರಿಸುತ್ತಿದ್ದರು. ಆ ಶಿಷ್ಯಂದಿರು ಬೇರೆ ಎಲ್ಲಾ ಪಾಪವನ್ನ ಜಯಿಸಿದ್ರು, ಅಪನಂಬಿಕೆಯನ್ನ ಮಾತ್ರ ಜಯಿಸಿದ್ದಿಲ್ಲ ಅಂತ ಅರ್ಥ ಅಲ್ಲ. ಇಲ್ಲಿ ಅವರು ಇನ್ನೂ ಸಹ ತಮ್ಮಲ್ಲಿ ಯಾರು ದೊಡ್ಡವರಾಗಬೇಕು ಎಂಬಂತ ಆಲೋಚನೆಯಲ್ಲಿ ಇದ್ದರು, ಮತ್ತು ಇನ್ನು ಅನೇಕ ಪಾಪಗಳಿಂದ ಅವರುಗಳು ಕೂಡಿದ್ದರು. ಆದರೆ ಯೇಸು ಅವರ ಅಪನಂಬಿಕೆಯ ವಿಷಯವಾಗಿ ಅವರನ್ನ ಗದರಿಸಿದರು.
ಅನ್ಬಿಲೀಫ್ ಇಸ್ ಅ ಸಿನ್ ಬಿಕಾಸ್ ಇಟ್ ಇಸ್ ಅನ್ ಇನ್ಸಲ್ಟ್ ಟು ಗಾಡ್.
ಅಪನಂಬಿಕೆಯು ಪಾಪವಾಗಿದೆ, ಯಾಕಂದ್ರೆ ಅದು ದೇವರನ್ನ ಅವಮಾನಿಸುವಂತದ್ದಾಗಿದೆ.
When God has said something and you don't believe it, it's an insult to God. Supposing you're a student in a college and your father sent you a letter saying, son, I put 1000 rupees in your bank account for you to pay your fees.
ದೇವರು ಏನೋ ಒಂದನ್ನ ಹೇಳ್ತಾರೆ, ನೀವು ಅದನ್ನ ನಂಬೋದಿಲ್ಲ. ಅದು ದೇವರನ್ನ ಅವಮಾನಿಸುವಂತದ್ದಾಗಿದೆ. ಅದನ್ನ ಯಾವುದಕ್ಕೆ ಹೋಲಿಸಿ ಹೇಳಬಹುದಪ್ಪ ಅಂದ್ರೆ, ಒಂದು ವೇಳೆ ನೀವು ಕಾಲೇಜ್ನಲ್ಲಿ ಓದ್ತಾ ಇರ್ತೀರಿ ಅಂತ ಅನ್ಕೊಳ್ಳಿ. ನಿಮ್ಮ ತಂದೆ ನಿಮಗೆ ಒಂದು ಪತ್ರ ಬರೀತಾರೆ, ಮಗನೇ ನಿನಗೆ 1000 ರೂಪಾಯಿಯನ್ನು ನಿನ್ನ ಖಾತೆಗೆ ಹಾಕಿದ್ದೇನೆ ನಿನ್ನ ಶುಲ್ಕ ಭರಿಸಲು ಎಂಬುದಾಗಿ.
ಅಂಡ್ ಯು ಸೇ, ವೆಲ್ ಐ ಆಮ್ ನಾಟ್ ಸೋ ಶೂರ್ ವೆದರ್ ಡ್ಯಾಡ್ ರಿಯಲಿ ಹ್ಯಾಸ್ ಪುಟ್ ಇಟ್, ಹಿ ಮೇ ಬಿ ಬ್ಲಫಿಂಗ್ ಮೀ.
ಆಗ ನೀವು ಈ ರೀತಿಯಾಗಿ ಹೇಳ್ತೀರಿ, ನನಗೆ ನಿಶ್ಚಿತತೆ ಇಲ್ಲ ಆ ವಿಷಯವಾಗಿ, ನಮ್ಮ ತಂದೆ ನನಗೆ ಸುಳ್ಳು ಹೇಳ್ತಾ ಇರಬಹುದು ಅಥವಾ ಬುರ್ಡೆ ಬಿಡ್ತಾ ಇರಬಹುದು ಎಂಬುದಾಗಿ ಅನ್ಕೊಳ್ತೀರಿ.
ಡೋಂಟ್ ಯು ಥಿಂಕ್ ದಟ್ಸ್ ಅನ್ ಇನ್ಸಲ್ಟ್ ಟು ಯುವರ್ ಫಾದರ್? ಇಟ್ ಸರ್ಟನ್ಲಿ ಇಸ್.
ನೀವು ಯೋಚನೆ ಮಾಡೋದಿಲ್ವಾ ಅದು ನಿಮ್ಮ ತಂದೆಗೆ ಅವಮಾನಿಸುವಂತದ್ದು ಅಂತ? ನಿಶ್ಚಯವಾಗಿ ನೀವು ನಿಮ್ಮ ತಂದೆಯನ್ನ ಆ ರೀತಿ ಹೇಳುವ ಪ್ರಕಾರ ಅವಮಾನಿಸುತ್ತಿದ್ದೀರಿ.
ಹೌ ಮಚ್ ಮೋರ್ ವೆನ್ ಗಾಡ್ ಹ್ಯಾಸ್ ಸೆಡ್ ಸಮಥಿಂಗ್ ಅಂಡ್ ಯು ಡೋಂಟ್ ಬಿಲೀವ್ ಇಟ್.
ದೇವರು ಏನೋ ಒಂದು ಹೇಳುತ್ತಾರೆ, ನೀವು ಅದನ್ನ ನಂಬೋದಿಲ್ಲ. ಆಗ ದೇವರನ್ನು ಇನ್ನು ಎಷ್ಟೋ ಹೆಚ್ಚಾಗಿ ಅವಮಾನಿಸಿದಂತೆ ಅಲ್ವಾ ಅದು?
ಐದರ್ ವಿ ಮಸ್ಟ್ ಸೇ ನೋ ಐ ಡೋಂಟ್ ಬಿಲೀವ್ ದ ಬೈಬಲ್ ಇಸ್ ದ ವರ್ಡ್ ಆಫ್ ಗಾಡ್, ದೆನ್ ಯು ಆರ್ ಓಕೆ.
ಒಂದು ನೀವು ಈ ರೀತಿಯಾಗಿ ಹೇಳಬಹುದು, ನಾನು ನಂಬುವುದಿಲ್ಲ ಸತ್ಯವೇದವು ದೇವರ ವಾಕ್ಯ ಎಂಬುದಾಗಿ, ಆಗ ಅದು ಪರವಾಗಿಲ್ಲ.
ದೆನ್ ಯು ಆರ್ ನಾಟ್ ಇನ್ಸಲ್ಟಿಂಗ್ ಗಾಡ್ ಬಿಕಾಸ್ ಯು ಡೋಂಟ್ ನೋ ವಾಟ್ ಗಾಡ್ ಹ್ಯಾಸ್ ಸೇಡ್.
ಆಗ ಅದು ದೇವರನ್ನ ಅವಮಾನ ಪಡಿಸಿದಂತೆ ಆಗೋದಿಲ್ಲ, ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲ ದೇವರು ಏನು ಹೇಳಿದ್ದಾರೆ ಅಂತ.
ಬಿಕಾಸ್ ಸಪೋಸಿಂಗ್ ಯು ಆರ್ ಒನ್ ಆಫ್ ದೋಸ್ ಪೀಪಲ್ ಹೂ ಬಿಲೀವ್ ದಟ್ ಗಾಡ್ ಇಸ್ ದೇರ್ ಇಸ್ ನೋ ಬುಕ್ ಇನ್ ದ ವರ್ಲ್ಡ್ ವಿಚ್ ಇಸ್ ದ ವರ್ಡ್ ಆಫ್ ಗಾಡ್.
ಈ ಲೋಕದಲ್ಲಿ ದೇವರ ವಾಕ್ಯದಿಂದ ಕೂಡಿರುವಂತಹ ಯಾವುದೇ ಪುಸ್ತಕವೂ ಇಲ್ಲ ಅಂತ ಹೇಳುವಂತ ಜನರ ವರ್ಗಕ್ಕೆ ನೀವು ಸೇರಿದ್ರಿ ಅಂತ ಅನ್ಕೊಳ್ಳಿ.
ಪೀಪಲ್ ಲೈಕ್ ದಟ್ ದೇ ಡೋಂಟ್ ಬಿಲೀವ್ ದ ಬೈಬಲ್ ಇಸ್ ದ ವರ್ಡ್ ಆಫ್ ಗಾಡ್. ದೇ ಬಿಲೀವ್ ದ ಬೈಬಲ್ ಇಸ್ ರಿಟನ್ ಬೈ ಸರ್ಟನ್ ಪೀಪಲ್ ಹೂ ಎಕ್ಸ್ಪ್ರೆಸ್ ದೇರ್ ಐಡಿಯಾಸ್, ಇಟ್ಸ್ ನಾಟ್ ಗಾಡ್ಸ್ ವರ್ಡ್.
ಅನೇಕ ಜನರು ಈ ಲೋಕದಲ್ಲಿ ಸತ್ಯವೇದವನ್ನ ದೇವರ ವಾಕ್ಯ ಎಂಬುದಾಗಿ ಪರಿಗಣಿಸಿಲ್ಲ. ಅವರು ಅಂದುಕೊಳ್ಳುತ್ತಾರೆ, ಹಲವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಸತ್ಯವೇದದಲ್ಲಿ, ಅದು ದೇವರ ವಾಕ್ಯ ಅಲ್ಲ ಅಂತ ಅಂದ್ಕೊಂಡಿದ್ದಾರೆ.
ವೆಲ್ ಸಚ್ ಪೀಪಲ್ ಆರ್ ನಾಟ್ ಇನ್ಸಲ್ಟಿಂಗ್ ಗಾಡ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಗಾಡ್ ಹ್ಯಾಸ್ ಸೇಡ್.
ಅಂತಹ ಜನರು ದೇವರನ್ನ ಅವಮಾನ ಪಡಿಸುತ್ತಿಲ್ಲ, ಯಾಕೆಂದ್ರೆ ದೇವರು ಏನು ಹೇಳಿದ್ದಾನೆ ಅಂತ ಅವರು ಗ್ರಹಿಸಿಕೊಂಡಿಲ್ಲವಾದ್ದರಿಂದ.
ಬಟ್ ಯು ಹೂ ಆರ್ ಅ ಬಿಲೀವರ್, ಆನ್ ಒನ್ ಹ್ಯಾಂಡ್ ಯು ಸೇ ದ ಬೈಬಲ್ ಇಸ್ ದ ವರ್ಡ್ ಆಫ್ ಗಾಡ್ ಅಂಡ್ ಆನ್ ದಿ ಅದರ್ ಯು ಡೋಂಟ್ ಬಿಲೀವ್ ವಾಟ್ ಗಾಡ್ ಇಸ್ ರಿಟನ್ ದೇರ್.
ಆದರೆ ವಿಶ್ವಾಸಿಗಳಾದಂತ ನೀವು ಒಂದು ಕಡೆ ಹೇಳುತ್ತೀರಿ ಸತ್ಯವೇದವು ದೇವರ ವಾಕ್ಯ ಎಂಬುದಾಗಿ, ಆದರೆ ಮತ್ತೊಂದು ಕಡೆ ದೇವರು ಏನು ಬರೆದಿದ್ದಾರಲ್ಲ ಅದನ್ನ ನಂಬೋದಿಲ್ಲ.
ಯು ಆರ್ ದ ಒನ್ ಹೂಸ್ ಗಾಟ್ ಎ ಈವಿಲ್ ಹಾರ್ಟ್ ಆಫ್ ಅನ್ಬಿಲೀವ್ ದಟ್ ಇಸ್ ಇನ್ಸಲ್ಟಿಂಗ್ ಗಾಡ್ ಬೈ ಸೇಯಿಂಗ್ ಗಾಡ್ ಸೇಡ್ ಇಟ್ ಬಟ್ ಐ ಡೋಂಟ್ ಬಿಲೀವ್ ಇಟ್.
ನೀವು ಅಪನಂಬಿಕೆಯುಳ್ಳಂತ ಕೆಟ್ಟ ಹೃದಯವನ್ನ ಹೊಂದಿಕೊಂಡಿದ್ದೀರಿ ಮತ್ತು ದೇವರನ್ನ ಅವಮಾನಿಸುತ್ತಿದ್ದೀರಿ. ದೇವರು ಹೇಳಿದ್ದಾರೆ ನಿಜ, ಆದರೆ ನಾನು ಅದನ್ನ ನಂಬೋದಿಲ್ಲ ಅಂತ ಹೇಳುವ ಪ್ರಕಾರ.
ಡು ಯು ಬಿಲೀವ್ ದಟ್ ವೆನ್ ಗಾಡ್ ಸೇಸ್ ಐ ವಿಲ್ ನೆವರ್ ಲೀವ್ ಯು ನಾರ್ ಫರ್ಸೇಕ್ ಯು ಹೀಬ್ರೂಸ್ 13 ವರ್ಸ್ 5 ಅಂಡ್ 6 ದಟ್ ಹಿ ರಿಯಲಿ ಮೀನ್ಸ್ ಇಟ್ ದಟ್ ಹಿ ವಿಲ್ ನೆವರ್ ಫೇಲ್ ಯು ನೆವರ್ ಫರ್ಸೇಕ್ ಯು.
ಹಿಬ್ರಿಯ ಪತ್ರಿಕೆ 13 ಅಧ್ಯಾಯ 5 ಮತ್ತು 6 ವಚನದಲ್ಲಿ, ನಾನು ನಿನ್ನನ್ನ ಎಂದಿಗೂ ಕೈಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ಹೇಳಿದ್ದನ್ನ ನೀವು ನಂಬುತ್ತೀರಾ? ದೇವರು ನನ್ನನ್ನ ಕೈಬಿಡುವುದಿಲ್ಲ ನನ್ನನ್ನು ತೊರೆಯುವುದಿಲ್ಲ ಎಂಬಂತ ಭರವಸೆಯನ್ನ ಇಡುತ್ತೀರಾ ನೀವು ದೇವರಲ್ಲಿ?
ಯು ಬಿಲೀವ್ ವೆನ್ ಇಟ್ ಸೇಸ್ ಇನ್ ರೋಮನ್ಸ್ 8 ವರ್ಸ್ 28 ದಟ್ ಎವ್ರಿ ಸಿಂಗಲ್ ಥಿಂಗ್ ದಟ್ ಹ್ಯಾಪನ್ಸ್ ಇನ್ ಯುವರ್ ಲೈಫ್, ಎವ್ರಿ ಸಿಂಗಲ್ ಥಿಂಗ್ ಬಿಗ್ ಆರ್ ಸ್ಮಾಲ್, ಗಾಡ್ ಮೇಕ್ಸ್ ಇಟ್ ಆಲ್ ವರ್ಕ್ ಟುಗೆದರ್ ಫಾರ್ ಯುವರ್ ಗುಡ್.
ರೋಮ 8:28 ಹೇಳಿರುವಂತೆ ನಿಮ್ಮ ಜೀವಿತದಲ್ಲಿ ಸಂಭವಿಸುವಂತ ಪ್ರತಿಯೊಂದು ನಿಮ್ಮ ಒಳ್ಳೆಯದಕ್ಕಾಗಿಯೇ ಆಗ್ತವೆ, ಅವು ದೊಡ್ಡದಿರಲಿ ಸಣ್ಣದಿರಲಿ, ಅವೆಲ್ಲವನ್ನ ದೇವರು ನಿಮ್ಮ ಒಳ್ಳೆಯದಕ್ಕಾಗಿಯೇ ಮಾಡ್ತಾನೆ ಎಂಬುದನ್ನ ನೀವು ನಂಬುತ್ತೀರಾ?
All the evil that other people do to you, God will make it work together for your good.
ಜನರು ನಿಮಗೆ ಮಾಡುವಂತ ಕೇಡೇ ಆಗಿರಬಹುದು, ದೇವರು ಅದನ್ನ ನಿಮ್ಮ ಒಳ್ಳೆಯದಕ್ಕಾಗಿಯೇ ಮಾಡಿರುತ್ತಾನೆ.
You believe that? If you believed it, it would change your whole attitude towards your life.
ನೀವು ಅದನ್ನ ನಂಬುತ್ತೀರಾ? ನೀವು ನಿಜವಾಗಿಯೂ ಅದನ್ನ ನಂಬುವುದಾದ್ರೆ ನಿಮ್ಮ ಜೀವಿತದ ಕಡೆಗಿರುವಂತಹ ಮನೋಭಾವವು ಸಂಪೂರ್ಣವಾಗಿ ಬದಲಾಗುತ್ತದೆ.
You wouldn't hate that man for doing something evil to you because that evil worked for your good.
ನಿಮಗೆ ಕೇಡು ಮಾಡುವಂತಹ ಆ ವ್ಯಕ್ತಿಯನ್ನ ನೀವು ದ್ವೇಷ ಮಾಡೋದಿಲ್ಲ ಆಗ, ಯಾಕೆಂದ್ರೆ ಅದು ನಿಮ್ಮ ಅನುಕೂಲಕರಕ್ಕಾಗಿಯೇ ಆಗ್ತಾ ಇದೆ ಎಂಬುದನ್ನ ನೀವು ನಂಬೋದ್ರಿಂದ.
Everything depends on faith. if you have faith, you find that you can overcome many other sins.
ಎಲ್ಲವು ನಂಬಿಕೆಯ ಮೇಲೆ ಅವಲಂಬಿತವಾಗಿದೆ. ನಿಮಗೆ ನಂಬಿಕೆ ಇರೋದಾದ್ರೆ ಅನೇಕ ಪಾಪಗಳನ್ನ ನೀವು ಜಯಿಸುತ್ತೀರಿ.
The Bible says this is the victory that overcomes the world, even our faith.
ನಮ್ಮ ನಂಬಿಕೆಯು ಲೋಕವನ್ನ ಜಯಿಸುವಂತದ್ದಾಗಿದೆ ಎಂಬುದಾಗಿ ಸತ್ಯವೇದವು ಹೇಳುತ್ತದೆ.
Why is it so many believers are afraid of the devil?
ಯಾಕೆ ಅನೇಕ ವಿಶ್ವಾಸಿಗಳು ಇಂದು ಸೈತಾನನಿಗೆ ಮತ್ತು ದೆವ್ವಗಳಿಗೆ ಭಯಪಡ್ತಾರೆ? ನಾನು ನಿಮಗೆ ಹೇಳುತ್ತೇನೆ ಯಾಕಂತ.
It's not because the devil is powerful.
ಸೈತಾನನು ಅಥವಾ ದೆವ್ವಗಳು ಬಲಶಾಲಿ ಎಂಬುದಕ್ಕಾಗಿ ಅಲ್ಲ.
I know the devil is powerful. He's more powerful than any believer and any human being.
ನನಗೆ ಗೊತ್ತು ಸೈತಾನನು ಬಲಶಾಲಿಯಾಗಿದ್ದಾನೆ ಎಲ್ಲಾ ಮಾನವರಿಗಿಂತ ಮತ್ತು ಎಲ್ಲಾ ವಿಶ್ವಾಸಿಗಳಿಗಿಂತ ಎಂಬುದಾಗಿ.
It's because we don't have faith that he was defeated on Calvary's cross.
ಕಲ್ವಾರಿ ಶಿಲುಬೆಯಲ್ಲಿ ಸೈತಾನನು ಸೋಲಲ್ಪಟ್ಟಿದ್ದಾನೆ ಎಂಬುದನ್ನ ನಾವು ನಂಬದೇ ಇರುವುದರಿಂದ ಆತನಿಗೆ ಭಯಪಡುತ್ತೇವೆ.
If we believe God's word that when Jesus died on the cross, he made powerless, Hebrews 2:14, he made Satan powerless. He didn't kill the devil. No.
ಇಬ್ರಿಯ ಪತ್ರಿಕೆ 2:14 ವಚನದಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಯೇಸು ಶಿಲುಬೆಯಲ್ಲಿ ಮರಣವನ್ನ ಹೊಂದಿದಾಗ ಸೈತಾನನನ್ನ ಅಡಗಿಸಿದನು, ಅಂದರೆ ಸೈತಾನನನ್ನ ಬಲಹೀನವಾಗಿಸಿದನು, ಆತನನ್ನ ಕೊಲ್ಲಲಿಲ್ಲ ಅಲ್ಲಿ. ಇದನ್ನ ನೀವು ನಂಬುವಾಗ
The Bible is very exact. It says he is made powerless. That means he has no power over a child of God.
ಸತ್ಯವೇದವು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಸೈತಾನನು ಬಲಹೀನನಾದನು ಎಂಬುದಾಗಿ, ಅಂದರೆ ದೇವರ ಮಕ್ಕಳ ಮೇಲೆ ಸೈತಾನನಿಗೆ ಅಧಿಕಾರವಿಲ್ಲ ಅಂತ.
If you believe that, you'd never be afraid of the devil again.
ನೀವು ಇದನ್ನ ನಂಬುವಾಗ ಮತ್ತೊಮ್ಮೆ ಸೈತಾನನಿಗೆ ಭಯಪಡೋದಿಲ್ಲ.
You'd never be afraid of witchcraft, you'd never be afraid of anything. It all depends on faith.
ನೀವು ಮಾಟ ಮಂತ್ರಗಳಿಗಾಗಲಿ ಅಥವಾ ಮತ್ತೊಂದಕ್ಕಾಗಲಿ ಭಯಪಡೋದಿಲ್ಲ. ಇವೆಲ್ಲವೂ ನಂಬಿಕೆಯ ಮೇಲೆ ಆಧಾರಗೊಂಡಿದೆ.
See, faith and fear are opposites.
ನೋಡ್ರಿ, ನಂಬಿಕೆಯು ಮತ್ತು ಭಯವು ಒಂದಕ್ಕೊಂದು ತದ್ವಿರುದ್ಧವಾಗಿದೆ.
ಯು ಕೆನಾಟ್ ಹ್ಯಾವ್ ಫೇತ್ ಅಂಡ್ ಫಿಯರ್ ಲಿವಿಂಗ್ ಇನ್ ದ ಸೇಮ್ ಹಾರ್ಟ್.
ನಿಮ್ಮ ಹೃದಯದಲ್ಲಿ ನಂಬಿಕೆ ಮತ್ತು ಭಯವು ಒಟ್ಟಾಗಿ ನೆಲೆಸಲು ಆಗೋದಿಲ್ಲ.
ಯು ಗಾಟ್ ಹ್ಯಾವ್ ಒನ್ ಆಫ್ ದ ಟೂ.
ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಹೊಂದ್ಕೋಬೇಕು ನೀವು.
ವೆನ್ ಫೇತ್ ಕಮ್ಸ್ ಇನ್, ಫಿಯರ್ ಗೋಸ್ ಔಟ್. ಇಟ್ಸ್ ಲೈಕ್ ಲೈಟ್.
ನಂಬಿಕೆಯು ಬಂದಾಗ ಭಯವು ಹೊರದಬ್ಬಲ್ಪಡುತ್ತದೆ, ಅದು ಬೆಳಕಿನ ರೀತಿಯಲ್ಲಿ.
ವೆನ್ ಯು ಪುಟ್ ಆನ್ ದ ಲೈಟ್, ದ ಡಾರ್ಕ್ನೆಸ್ ಗೋಸ್ ಔಟ್ ಆಫ್ ದ ರೂಮ್.
ನೀವು ಕೊಠಡಿಯಲ್ಲಿ ಬೆಳಕನ್ನ ಹಾಕಿದಾಗ ಕತ್ತಲೆಯು ಹೊರಟು ಹೋಗುತ್ತದೆ.
How can you have darkness and light coexisting anywhere? It's impossible.
ಎಲ್ಲೇ ಆಗಲಿ ಕತ್ತಲು ಮತ್ತು ಬೆಳಕು ಒಟ್ಟಾಗಿ ನೆಲೆಸಲು ಹೇಗೆ ಆಗುತ್ತೆ? ಅದು ಅಸಾಧ್ಯ.
If you switch off the light, then the darkness takes over the room.
ನೀವು ಬೆಳಕನ್ನ ಆರಿಸಿದಾಗ ಆ ಕೊಠಡಿಯಲ್ಲಿ ಕತ್ತಲೆಯು ಆವರಿಸಿಕೊಳ್ಳುತ್ತದೆ.
In the same way, for fear to come in, faith has to go out.
ಅದೇ ರೀತಿಯಾಗಿ ಭಯವು ಒಳಗಡೆ ಬಂದಾಗ ನಂಬಿಕೆಯು ಹೊರ ಹೋಗುತ್ತದೆ.
Why did the disciples get scared?
ಶಿಷ್ಯಂದಿರು ಯಾಕೆ ಭಯಭೀತರಾದರು?
They thought, hey, we are dying. The boat is drowning now.
ಅವರು ಅಂದುಕೊಂಡ್ರು ಹಡಗು ಈಗ ಮುಳುಗುತ್ತಿದೆ, ನಾವು ಸಾಯಲಿಕ್ಕಿದ್ದೇವೆ ಅಂತ.
And you may find yourself in situations where it looks as if you are really going to sink and it looks as if Jesus is asleep.
ನೀವು ಕೆಲವೊಂದು ಸನ್ನಿವೇಶಗಳಲ್ಲಿ ಮುಳುಗುವಂತೆ ನಿಮಗೆ ಭಾಸವಾಗುತ್ತದೆ, ನೀವು ಅಂದುಕೊಳ್ಳುತ್ತೀರಿ ಯೇಸು ನಿದ್ದೆ ಮಾಡ್ತಾ ಇದ್ದಾರೆ ಅಂತ.
And you wonder, Lord, don't you care?
ನೀವು ಆಶ್ಚರ್ಯಚಕಿತರಾಗ್ತೀರಿ, ಯೇಸುವೇ ನೀವು ಚಿಂತೆ ಮಾಡೋದಿಲ್ವಾ ನನ್ನ ವಿಷಯವಾಗಿ ಅಂತ.
It's a question that can often come from the hearts of many people.
ಅನೇಕ ಜನರ ಹೃದಯದಿಂದ ಈ ಪ್ರಶ್ನೆಯು ಅನೇಕ ಬಾರಿ ಹೊರಹೊಮ್ಮುತ್ತದೆ.
Lord, don't you care for us?
ಕರ್ತನೆ, ನೀನು ನಮಗಾಗಿ ಕಾಳಜಿ ವಹಿಸೋದಿಲ್ವಾ ಅಥವಾ ಚಿಂತೆ ಮಾಡೋದಿಲ್ಲವಾ ಅಂತ.
Don't you understand what we're going through?
ನಾವು ಏನನ್ನ ಹಾದು ಹೋಗ್ತಾ ಇದ್ದೀವಿ ಅಂತ ನೀವು ಅರ್ಥ ಮಾಡಿಕೊಳ್ಳೋದಿಲ್ವಾ ದೇವರೇ ಅಂತ ಕೇಳ್ತೇವೆ.
I want to tell you, he certainly does.
ನಾನು ನಿಮಗೆ ಹೇಳ ಬಯಸ್ತೇನೆ, ಯೇಸು ಖಂಡಿತವಾಗಿ ನಿಮ್ಮ ವಿಷಯವಾಗಿ ಕಾಳಜಿ ವಹಿಸುತ್ತಾನೆ, ಅಂದರೆ ಚಿಂತೆ ಮಾಡುತ್ತಾನೆ.
In the book of Job, we read in Job chapter 23 and verse 10, it reads like this, he knows the way that I take, or he knows the way it is with me, like the margin says.
ಯೋಬನ ಪುಸ್ತಕ 23 ಅಧ್ಯಾಯ 9 ಮತ್ತು 10 ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸುತ್ತಾನೆ ಎಂಬುದಾಗಿ.
And the Living Bible paraphrase of it reads like this.
ಲಿವಿಂಗ್ ಬೈಬಲ್ ಅನುವಾದವು ಈ ರೀತಿಯಾಗಿ ಹೇಳುತ್ತದೆ.
God knows every detail of what is happening to me.
ನನಗೆ ಸಂಭವಿಸುತ್ತಿರುವಂತಹ ಪ್ರತಿಯೊಂದು ಮಾಹಿತಿಯೂ ದೇವರಿಗೆ ತಿಳಿದಿದೆ ಎಂಬುದಾಗಿ.
He knows every detail of what is happening to me.
ನನಗೆ ಸಂಭವಿಸುತ್ತಿರುವಂತಹ ಪ್ರತಿಯೊಂದರ ಮಾಹಿತಿಯನ್ನ ದೇವರು ಅರಿತಿದ್ದಾನೆ.
You believe that?
ನೀವು ಇದನ್ನ ನಂಬುತ್ತೀರಾ?
You believe that all the little details of the problems you're facing in your life, God knows it?
ನೀವು ಎದುರಿಸುತ್ತಿರುವಂತಹ ಪ್ರತಿಯೊಂದು ಸಮಸ್ಯೆಯ ಮಾಹಿತಿಯು ದೇವರಿಗೆ ತಿಳಿದಿದೆ ಎಂಬುದಾಗಿ ನೀವು ನಂಬುತ್ತೀರಾ?
He certainly does.
ನಿಶ್ಚಯವಾಗಿ ಆತನು ತಿಳಿದಿದ್ದಾನೆ.
Jesus said in Matthew's Gospel chapter 10, he was trying to stir up faith in his own disciples, and he said, "Don't be afraid," he said in Matthew 10 verse 31, "You are of more value than many sparrows, and not one sparrow falls to the ground anywhere on the earth without your Father knowing about it."
Yesu tanna shishyandira nambikeyanna balapadisuva saluvagi Mattayanu barada suvarthe 10ne adhyaya 29-31 ವಚನದವರೆಗೆ ಈ ರೀತಿಯಾಗಿ ಹೇಳಿದ್ದಾರೆ. ಆದುದರಿಂದ ಹೆದರಬೇಡ್ರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ನಿಮ್ಮ ತಂದೆಯ ಚಿತ್ತವಿಲ್ಲದೆ, ಅಂದರೆ ನಿಮ್ಮ ತಂದೆಗೆ ತಿಳಿಯದೆ ಒಂದಾದರೂ ನೆಲಕ್ಕೆ ಬೀಳದು ಎಂಬುದಾಗಿ.
And he also said, the very hairs on your head are all numbered.
ಯೇಸು ಹೀಗೂ ಸಹ ಹೇಳಿದ್ದಾರೆ, ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ ಎಂಬುದಾಗಿ.
ನೋ ಹ್ಯೂಮನ್ ಬೀಯಿಂಗ್ can ever count the number of hairs on his head.
Yava manushyanu saha tanna talayalliruvanta koodalanna enike madalu agodilla.
That's impossible, even if he's got very little.
Avu swalpavagidru saha enike maduvudu asadhyavagide.
It's impossible to count the number of hairs on your head.
Nimma talayalliruvanta koodalanna enike maduvudu asadhyavagide.
And the Bible says that your heavenly Father knows the exact number of the hairs on your head.
ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, ನಿಮ್ಮ ತಲೆಯಲ್ಲಿರುವಂತ ಕೂದಲುಗಳು ಸಹ ಎಷ್ಟಿವೆ ಎಂಬುದನ್ನ ನಿಮ್ಮ ಪರಲೋಕದ ತಂದೆಯು ತಿಳಿದಿದ್ದಾನೆ ಎಂಬುದಾಗಿ.
And when you don't trust him, he's insulted. That's why unbelief is such a terrible sin.
ನೀವು ಆತನಲ್ಲಿ ಭರವಸೆಯನ್ನ ಇಡಲಿಲ್ಲ ಅಂದ್ರೆ ದೇವರನ್ನ ಅದು ಅವಮಾನಿಸುತ್ತದೆ. ಅದಕ್ಕಾಗಿ ಅಪನಂಬಿಕೆಯು ಕೆಟ್ಟ ಪಾಪವಾಗಿದೆ.
When you think God will harm you instead of care for you and protect you, that's an insult to God.
ದೇವರು ನಿಮ್ಮ ವಿಷಯವಾಗಿ ಕಾಳಜಿಯನ್ನು ವಹಿಸದೆ ಅಥವಾ ನಿಮ್ಮನ್ನು ಸಂರಕ್ಷಿಸದೆ ನಿಮಗೆ ಹಾನಿಯನ್ನ ಮಾಡುತ್ತಾರೆ ಎಂದು ನೀವು ಯೋಚಿಸುವಾಗ ಅದು ದೇವರನ್ನ ಅವಮಾನಿಸುವಂತದ್ದಾಗಿದೆ.
Supposing you went to your little 4-year-old son's room in the middle of the night, say at 2 o'clock, to see if he was sleeping soundly, and he's sitting up in the bed scared. And you ask him, "Son, what's wrong with you?" And he says, "Daddy, I was afraid in the middle of the night you would come and kill me," or something like that. How would you feel as a father?
ನೀವು ಒಂದು 3-4 ವರ್ಷ ಇರುವಂತ ನಿಮ್ಮ ಮಗನು ಮಲಗಿರುವಂತ ಕೊಠಡಿಗೆ ಆತನು ಮಲಗಿದ್ದಾನೋ ಇಲ್ಲವೋ ಅಂತ ನೀವು ಪರೀಕ್ಷಿಸಲು ಹೋಗ್ತೀರಿ ಮಧ್ಯರಾತ್ರಿಯಲ್ಲಿ. ಆಗ ಆ ಮಗನು ಹೆದರಿಕೆಯಿಂದ ಕೂತಿರುತ್ತಾನೆ. ನೀವು ಆ ಮಗನಿಗೆ ಯಾಕೆ ಹೀಗೆ ಹೆದರಿಕೆಯಿಂದ ಕೂತಿದ್ದಿ ಎಂದು ಕೇಳುವಾಗ ಆ ಮಗು, "ನೀನು ನನ್ನನ್ನ ಎಲ್ಲಿ ಕೊಂದು ಬಿಡ್ತೀಯೋ ಅಂತ ನನಗೆ ಭಯ ಇದೆ" ಅಂತ ಹೇಳುವಾಗ ತಂದೆಯಾಗಿ ನಿಮಗೆ ಏನು ಅನ್ನಿಸುತ್ತದೆ ಅವಾಗ?
"My son thinks I will harm him when he's asleep."
ನನ್ನ ಮಗನು ಮಲಗಿರುವಾಗ ಆತನಿಗೆ ಹಾನಿಯನ್ನ ಮಾಡಿಬಿಡ್ತೀನಿ ಅಂತ ನನ್ನ ಮಗ ಯೋಚಿಸ್ತಾ ಇದ್ದಾನಲ್ಲ ಅಂತ ಅನ್ಕೊಳ್ತಿರಲ್ವಾ?
How does God feel as a father when you think that he will harm you, that he won't protect you?
ದೇವರು ನಿಮ್ಮನ್ನ ಸಂರಕ್ಷಿಸೋದಿಲ್ಲ, ನಿಮಗೆ ಹಾನಿಯನ್ನ ಮಾಡುತ್ತಾನೆ ಎಂಬುದನ್ನ ನೀವು ಯೋಚಿಸುವಾಗ ತಂದೆಯಾದಂತ ದೇವರು ಏನು ಅಂದ್ಕೋಬೇಕು ಹಾಗಾದ್ರೆ?
Does that son have any fear?
ಮಗನು ಅಂತಹ ನಂಬಿಕೆಯನ್ನು ಹೊಂದ್ಕೊಂಡಿರಬೇಕಾ ಹಾಗಾದ್ರೆ?
Unbelief is an insult to God.
ಅಪನಂಬಿಕೆಯು ದೇವರನ್ನ ಅವಮಾನಿಸುವಂತದ್ದಾಗಿದೆ.
Faith honors God.
ಆದರೆ ನಂಬಿಕೆಯು ದೇವರನ್ನ ಸನ್ಮಾನಿಸುವಂತದ್ದಾಗಿದೆ.
The Bible says without faith it is impossible to please him.
ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, ನಂಬಿಕೆಯಿಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ.
Unbelief is a sin. Jesus came to save us from sin.
ಅಪನಂಬಿಕೆಯು ಪಾಪವಾಗಿದೆ. ಯೇಸು ನಮ್ಮನ್ನ ಆ ಪಾಪದಿಂದ ರಕ್ಷಿಸುವ ಸಲುವಾಗಿ ಬಂದರು.
ಲೆಟ್ಸ್ ರಿಮೆಂಬರ್ ದೀಸ್ ಸಿನ್ಸ್. ಫ್ರಮ್ ದೀಸ್ ಸಿನ್ಸ್ ಕಮ್ ಮೆನಿ ಅದರ್ ಸಿನ್ಸ್.
ಹಾಗಾಗಿ ಈ ಪಾಪಗಳನ್ನ ನೆನಪಿಡಿರಿ, ಇಂತಹ ಪಾಪಗಳಿಂದ ಇನ್ನು ಅನೇಕ ಪಾಪಗಳು ಹೊರಹೊಮ್ಮುತ್ತವೆ.
ಲೆಟ್ಸ್ ರಿಮೆಂಬರ್ ದೀಸ್ ಫೈವ್: ಹಿಪಾಕ್ರಸಿ, ಪ್ರೈಡ್, ಸೆಲ್ಫಿಶ್ನೆಸ್, ಹೇಟ್ರಿಡ್, ಅಂಡ್ ಅನ್ಬಿಲೀಫ್, ಅಂಡ್ ಆಸ್ಕ್ ಜೀಸಸ್ ಟು ಸೇವ್ ಅಸ್ ಫ್ರಮ್ ಆಲ್ ಫೈವ್.
ಈ ಎಲ್ಲಾ ಐದು ಪಾಪಗಳನ್ನ ನೆನಪಿಡಿರಿ: ಕಪಟಿತನ, ಗರ್ವ, ಸ್ವಾರ್ಥತೆ, ದ್ವೇಷ, ಮತ್ತು ಐದನೆಯದಾಗಿ ಅಪನಂಬಿಕೆ. ಈ ಎಲ್ಲಾ ಐದು ಪಾಪಗಳಿಂದ ರಕ್ಷಿಸುವಂತೆ ಯೇಸುವಿನಲ್ಲಿ ಕೇಳಿಕೊಳ್ಳಿರಿ. ಆಮೆನ್.